ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 92. ಕ್ರಿಸ್ತನ ಶಿಷ್ಯರು ಹೇಗೆ ಜೀವಿಸಬೇಕು. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತುಕೊಟ್ಟಂತೆ ದೇವರನ್ನು ಮೆಚ್ಚಿಸುವ ಕ್ರಮದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ಹೇಗೆ ಜೀವಿಸಬೇಕು ಎನ್ನುವುದನ್ನು ನೋಡಿಕೊಳ್ಳುವುದಕ್ಕೆ ಈ ದಿನ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಒಬ್ಬ ಕ್ರಿಸ್ತನ ಶಿಷ್ಯನು ತನ್ನ ಹೃದಯದಲ್ಲಿ ಹೊಂದಿರುವ ನಂಬಿಕೆಯು ಅವನು ಅಥವಾ ಅವಳು ಆಲೋಚಿಸುವ ರೀತಿಯಲ್ಲಿ, ಅಂದರೆ ಅವರು ಮಾತಾಡುವ ರೀತಿ, ಅವರು ಕ್ರಿಯೆ ಮಾಡುವ ರೀತಿ, ಒಟ್ಟಿನಲ್ಲಿ ಅವರ ಜೀವಿತದ ಎಲ್ಲ ರೀತಿಗಳಲ್ಲಿ ಅದು ತೋರಿಬರಬೇಕು. ಕ್ರಿಸ್ತನ ಒಬ್ಬ ಶಿಷ್ಯನು ಜೀವಿಸಬೇಕಾದ ರೀತಿಯನ್ನು ನಾವು ಆಲೋಚಿಸುವುದಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನ ಒಬ್ಬ ನಿಜ ಶಿಷ್ಯನಾಗಿ ಯಾವುದು ಮಾಡುತ್ತದೆ ಎನ್ನುವುದನ್ನು ನಾವು ಪರಿಶೀಲಿಸಬೇಕು. ನಾವು ನೋಡಿಕೊಂಡಂತೆ ಮೊದಲನೆಯದಾಗಿ ಕ್ರಿಸ್ತನ ಶಿಷ್ಯನು ತಾನು ದೇವರ ಮುಂದೆ ಪಾಪಿ ಎಂಬುದನ್ನು ಮತ್ತು ತನ್ನ ಸ್ವಂತ ಪರಿಶ್ರಮಗಳಿಂದ ಪರದೈಸಿಗೆ ಹೋಗುತ್ತೇನೆಂಬ ನಿರೀಕ್ಷೆ ತನ್ನಲ್ಲಿ ಇಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು. ಎರಡನೆಯದಾಗಿ ಆದಾಮನ ಮಕ್ಕಳ ಪಾಪಗಳನ್ನು ದೇವರು ತನ್ನ ಯಾವ ಯೋಜನೆಯಿಂದ ಕ್ಷಮಿಸುತ್ತಾನೆಂಬುದನ್ನು ದೇವರ ಪ್ರವಾದಿಗಳೆಲ್ಲರೂ ಪ್ರಕಟಿಸಿದ್ದಾರೋ ಅದನ್ನು ಅವನು ನಂಬಬೇಕು. ಶಿಲುಬೆಯ ಮೇಲಿನ ಯೇಸುಕ್ರಿಸ್ತನ ಮರಣವೇ ಆ ಯೋಜನೆಯಾಗಿದೆ. ನಮ್ಮ ಪಾಪಗಳಿಗಾಗಿ ಮರಣದ ಮೇಲೆ ದೇವರು ಪಾಪರಹಿತವಾದ ವಿಮೋಚಕನನ್ನು ಬಿಡುಗಡೆ ಮಾಡಿದನು ಮತ್ತು ಆತನನ್ನು ಜೀವದಿಂದ ಎಬ್ಬಿಸಿದನು. ಇದರಿಂದ ಆತನು ನಮ್ಮನ್ನು ನೀತಿವಂತರನ್ನಾಗಿ ತೀರ್ಪು ಮಾಡುವುದಕ್ಕೆ ಶಕ್ತನಾದನು. ಸಂಕ್ಷಿಪ್ತವಾಗಿ ಯೇಸುಕ್ರಿಸ್ತನ ಶಿಷ್ಯನು ಹೃದಯಪೂರ್ವಕವಾಗಿ ಮೆಸ್ಸಿಯನಾದ ಯೇಸುವಿನ ಸುವಾರ್ತೆಯನ್ನು ನಂಬಿದವನಾಗಿರುತ್ತಾನೆ ಮತ್ತು ದೇವರು ತನ್ನ ವಾಕ್ಯದಲ್ಲಿ ವಾಗ್ದಾನ ಮಾಡಿದಂತೆ ತನ್ನ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟಿವೆ ಎಂಬುದನ್ನು ಖಂಡಿತವಾಗಿ ತಿಳಿದವನಾಗಿರುತ್ತಾನೆ. ದೇವರು ಇಂತಹ ಒಬ್ಬ ವಿಶ್ವಾಸಿಯನ್ನ ತನ್ನ ಮಗುವನ್ನಾಗಿ ಆಯ್ದುಕೊಳ್ಳುತ್ತಾನೆ. ಹಾಗಾಗಿ ಸುವಾರ್ತೆಯಲ್ಲಿ ಹೀಗೆ ಬರೆದದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯೋಹಾನ 1:12-13. ಪ್ರಿಯ ಸ್ನೇಹಿತರೆ, ಕ್ರಿಸ್ತನಲ್ಲಿ ಮತ್ತು ಆತನ ತ್ಯಾಗದಲ್ಲಿರುವ ನಂಬಿಕೆಯ ಮೂಲಕ ನೀವು ದೇವರ ಒಂದು ಮಗುವಾದರೆ ನೀವು ಎಂದಿಗೂ ನಾಶವಾಗುವುದಿಲ್ಲ ಮತ್ತು ನೀವು ಪರದೈಸಿನಲ್ಲಿ ಆತನ ಸನ್ನಿಧಿಯಲ್ಲಿ ಎಂದೆಂದಿಗೂ ಜೀವಿಸುವ ಹಕ್ಕನ್ನು ಆತನು ನಿಮಗೆ ಕೊಡುತ್ತಾನೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಬಹುಶಃ ಕೆಲವರು ಹೀಗೆ ಹೇಳುತ್ತಾರೆ, ಆಹಾ, ಪರದೈಸಿಗೆ ಹೋಗುವುದು ಕ್ರಿಸ್ತನ ಶಿಷ್ಯರಿಗೆ ಅಷ್ಟೊಂದು ಸುಲಭವಾಗಿರುವುದಾದರೆ ನ್ಯಾಯ ತೀರ್ಪಿನ ಯಾವ ಭಯವಿಲ್ಲದೆ ಅವನಿಗೆ ಮೆಚ್ಚುಗೆಯಾಗುವ ಹಾಗೆ ಜೀವಿಸಬಹುದು, ಪಾಪ ಮಾಡಬಹುದು, ಯಾಕೆಂದರೆ ದೇವರು ಈಗಾಗಲೇ ಎಲ್ಲಾ ಪಾಪಗಳಿಂದ ಅವನನ್ನು ಕ್ಷಮಿಸಿದ್ದಾನಲ್ಲ ಎಂಬುದಾಗಿ ವಾದ ಮಾಡಬಹುದು. ಸ್ನೇಹಿತರೆ, ಈ ಆಲೋಚನೆಯು ಅಸಂಬದ್ಧವಾದುದು. ಈ ರೀತಿಯಲ್ಲಿ ಆಲೋಚಿಸುವವರು ಪಾಪ ಏನಾಗಿದೆ ಎನ್ನುವುದನ್ನಾಗಲಿ, ಇಲ್ಲವೇ ದೇವರು ಒಬ್ಬ ಪರಿಶುದ್ಧನು ಎನ್ನುವುದನ್ನಾಗಲಿ ಇನ್ನೂ ತಿಳಿಯದವರಾಗಿರುತ್ತಾರೆ. ಪಾಪ ಎನ್ನುವುದು ಒಂದು ಕೆಟ್ಟ ಸಂಗತಿಯಾಗಿದೆ. ಪಾಪದ ಆಳ್ವಿಕೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ ಯೇಸುಕ್ರಿಸ್ತನು ಬಂದನು. ಪಾಪದಲ್ಲಿ ನಾವು ಮುಂದುವರಿಯುವುದಕ್ಕೆ, ನಮ್ಮನ್ನು ಪ್ರೋತ್ಸಾಹಗೊಳಿಸುವುದಕ್ಕಾಗಿ ಆತನು ಬರಲಿಲ್ಲ. ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ ಅವರು ಇನ್ನೆಂದಿಗೂ ಪಾಪಕ್ಕೆ ದಾಸರಾಗಿರುವುದಿಲ್ಲ. ನಿಜವಾಗಿಯೂ ದುರಾತ್ಮನಿಗೆ ಒಳಗಾದವರು ಮಾತ್ರ ಪಾಪವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ. ದೇವರಿಂದ ರಕ್ಷಿಸಲ್ಪಟ್ಟ ಮತ್ತು ಕ್ಷಮಿಸಲ್ಪಟ್ಟ ವ್ಯಕ್ತಿಯು ಒಂದು ಬದಲಾದ ಹೃದಯವನ್ನು ಹೊಂದಿರುತ್ತಾನೆ. ದೇವರು ಅವನ ಹೃದಯವನ್ನು ತೊಳೆದು ಶುದ್ಧಪಡಿಸುತ್ತಾನೆ. ಯಾವ ವ್ಯಕ್ತಿಗಾಗಿ ದೇವರು ಇದನ್ನು ಮಾಡಿರುತ್ತಾನೋ ಅದು ಎಲ್ಲ ಅಶುದ್ಧತ್ವವನ್ನು ತಡೆಯುತ್ತದೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. 2 ಕೊರಿಂಥ 5:17. ನೀವು ಶುದ್ಧವಾದ ಬಿಳಿಯ ಉಡುಪನ್ನು ಧರಿಸಿಕೊಂಡು ಕೊಳೆಯಿರುವಲ್ಲಿ ಹೋಗುವುದಾಗಲಿ ಅಥವಾ ಕುಳಿತುಕೊಳ್ಳುವುದಾಗಲಿ ಮಾಡುತ್ತೀರಾ? ಇಲ್ಲ. ನಿಮ್ಮ ಬಟ್ಟೆಗಳಿಗೆ ಕಲೆಯನ್ನುಂಟು ಮಾಡುವ ಯಾವುದನ್ನೇ ಆಗಲಿ ನೀವು ದೂರವಿರಿಸುತ್ತೀರಿ. ಇದು ದೇವರು ಯಾರ ಪಾಪಗಳನ್ನು ಕ್ಷಮಿಸುತ್ತಾನೋ ಅವರೆಲ್ಲರೊಂದಿಗೆ ಇದರಂತೆಯೇ ಇರುತ್ತದೆ. ದೇವರಿಗೆ ಮೆಚ್ಚಿಕೆಯಾಗಿಲ್ಲದಿರುವ ಯಾವುದರೊಂದಿಗೂ ಜೊತೆಯಾಗಿ ಹೋಗುವುದಕ್ಕೆ ನೀವು ಇಷ್ಟಪಡುವುದಿಲ್ಲ. ನೀವು ಕರ್ತನನ್ನು ಮೆಚ್ಚಿಸುವುದಕ್ಕೆ ಇಷ್ಟಪಡುತ್ತೀರಿ. ಹಣದ ಒಂದು ದೊಡ್ಡ ಸಾಲವನ್ನು ಯಾರಾದರೂ ನಿಮಗೆ ಕ್ಷಮಿಸಿಬಿಟ್ಟರೆ ನೀವು ಉದ್ದೇಶಪೂರ್ವಕವಾಗಿ ಅವರನ್ನು ನೋಯಿಸುತ್ತೀರಾ? ಇಲ್ಲ. ಅವರನ್ನು ಮೆಚ್ಚಿಸುವುದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ನೀವು ಮಾಡುತ್ತೀರಿ. ಅದರಂತೆ ಕರ್ತನಾದ ದೇವರು ಪಾಪದ ಒಂದು ದೊಡ್ಡ ಸಾಲವನ್ನು ನಿಮಗೆ ಕ್ಷಮಿಸಿದರೆ ಮತ್ತು ನಿತ್ಯವಾದ ಶಿಕ್ಷೆಯಿಂದ ನಿಮ್ಮನ್ನು ರಕ್ಷಿಸಿದರೆ ನಿಮ್ಮ ಜೀವನದುದ್ದಕ್ಕೂ ಆತನಿಗೆ ಕೃತಜ್ಞತೆ ಹೇಳದೆ ನಿಮ್ಮ ಮಾತಿನಲ್ಲಿ, ಕಾರ್ಯದಲ್ಲಿ ಮತ್ತು ನಿಮ್ಮ ಆಲೋಚನೆಯಲ್ಲಿ ನೀವು ಆತನನ್ನು ಗೌರವಿಸುವುದಿಲ್ಲವೋ? ಕರ್ತನಾದ ಯೇಸುವಿಗೆ ಸಂಬಂಧಪಟ್ಟವರ ಕುರಿತು ಸುವಾರ್ತೆಯು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ಅದು ಹೀಗೆ ಹೇಳುತ್ತದೆ, ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರು ಆಗಿದ್ದೇವೆ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು, ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಕೃಪೆಯಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆ ಅಲ್ಲ? 1 ಪೇತ್ರ 1:14-15. ಕ್ರಿಸ್ತನ ಒಬ್ಬ ಶಿಷ್ಯನ ಜೀವಿತದ ರೀತಿಯನ್ನು ನಾವು ಹೇಗೆ ಸಂಕ್ಷಿಪ್ತಗೊಳಿಸಬಹುದು? ಬಹುಶಃ ಈ ರೀತಿಯಲ್ಲಿ ತನ್ನ ಮಕ್ಕಳು ತನ್ನ ನಡವಳಿಕೆಯನ್ನು ಭೂಮಿಯ ಮೇಲೆ ತೋರಿಸುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ಸರಳವಾಗಿ ಹೇಳುವುದಾದರೆ ತನ್ನ ಮಕ್ಕಳು ತನ್ನ ಹಾಗೆ ಇರಬೇಕೆಂದು ದೇವರು ಇಷ್ಟಪಡುತ್ತಾನೆ. ಒಳ್ಳೆಯದು. ಹಾಗಾದರೆ ದೇವರು ಹೇಗಿದ್ದಾನೆ? ಪರಿಶುದ್ಧ ವಾಕ್ಯಗಳಿಂದ ನಮ್ಮ ಅಧ್ಯಯನದಲ್ಲಿ ದೇವರ ಎರಡು ಪ್ರಾಮುಖ್ಯವಾದ ಗುಣಲಕ್ಷಣಗಳಾಗಿರುವ ಪರಿಶುದ್ಧತೆ ಮತ್ತು ಪ್ರೀತಿ ಇವುಗಳನ್ನು ನಾವು ನೋಡಿದ್ದೇವೆ. ದೇವರು ಪರಿಶುದ್ಧನು ಮತ್ತು ಆತನು ಪ್ರೀತಿಯುಳ್ಳ ದೇವರು ಸಹ ಆಗಿದ್ದಾನೆ. ಆದ್ದರಿಂದ ಆತನಿಗೆ ಸಂಬಂಧಪಟ್ಟವರಾದ ನಮ್ಮ ವಿಷಯದಲ್ಲಿ ಆತನ ಚಿತ್ತವೇನು? ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು ಮತ್ತು ಆತನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರಬೇಕು ಎನ್ನುವುದು ಆತನ ಚಿತ್ತವಾಗಿದೆ. ಒಂದು ಪರಿಶುದ್ಧ ಜೀವಿತ ಮತ್ತು ಒಂದು ಪ್ರೀತಿಯ ಹೃದಯವು ದೇವರಿಗೆ ಸಂಬಂಧಿಸಿದವರು ಮತ್ತು ಸಂಬಂಧಿಸಿದವರ ವ್ಯತ್ಯಾಸವನ್ನು ತೋರಿಸುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸಿದವನು, ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. 1 ಯೋಹಾನ 3:10. ಯಾಕೆಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳನ್ನು ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ತೀತ 2:11-14 ವಚನಗಳು. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟುಬಿಟ್ಟು ಪ್ರತಿಯೊಬ್ಬನೂ ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕಳವು ಮಾಡುವವನು ಇನ್ನೂ ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲಾ ದ್ವೇಷ, ಕೋಪ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಎಫೆಸ 4:25 ವಚನದಿಂದ 32 ವಚನಗಳವರೆಗೆ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಎಫೆಸ 5:1-8 ಹಾಗೂ 8 ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನೂ ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. 1 ಯೋಹಾನ 4:7-21. ಯೇಸುಕ್ರಿಸ್ತನನ್ನು ಹಿಂಬಾಲಿಸುವರಾಗಿ ಜೀವಿತದ ರೀತಿಯ ಕುರಿತು ವಾಕ್ಯವು ಹೇಳುವುದು ಇದನ್ನೇ. ಇದೆಲ್ಲದರ ಅರ್ಥವೇನೆಂದರೆ ಕ್ರಿಸ್ತನ ಶಿಷ್ಯರು ಇನ್ನೆಂದಿಗೂ ಪಾಪ ಮಾಡುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಅವನು ತನ್ನನ್ನು ಪ್ರೀತಿಸಿಕೊಂಡಂತೆ ತನ್ನ ನೆರೆಯವನನ್ನು ಯಾವಾಗಲೂ ಪ್ರೀತಿಸುತ್ತಾನೆ ಎಂಬುದು ಇಲ್ಲ. ಅವನು ಇನ್ನೂ ಪಾಪ ಮಾಡುತ್ತಾನೆ, ಆದರೆ ಅವನು ಇನ್ನು ಮುಂದೆ ಅದರಲ್ಲಿ ಕಾಲಹರಣ ಮಾಡುವುದಿಲ್ಲ. ಅವನು ಪಾಪ ಮಾಡಿದಾಗ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ವಾಗ್ದಾನವನ್ನು ಉಪಯೋಗಿಸುತ್ತಾನೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. 1 ಯೋಹಾನ 7:9. ಒಂದು ಯೋಹಾನ 7:9 ಯೇಸುಕ್ರಿಸ್ತನಿಗೆ ಸಂಬಂಧಿಸಿರುವುದೇನೆಂದರೆ ಅದು ಕೇವಲ ಒಂದು ಧರ್ಮವಲ್ಲ, ಆದರೆ ಅದು ಒಂದು ಸಂಬಂಧವಾಗಿದೆ. ಒಬ್ಬ ವ್ಯಕ್ತಿಯು ಕ್ರಿಸ್ತನಿಗೆ ಸಂಬಂಧಪಟ್ಟಾಗ ಅವನು ಪ್ರೀತಿಯ ಪರಿಶುದ್ಧ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ತರಲ್ಪಡುತ್ತಾನೆ. ಪಾಪದ ನಿಮಿತ್ತದಿಂದ ಆದಾಮ ಅವರು ಕಳೆದುಕೊಂಡಂತಹ ದೇವರೊಂದಿಗಿನ ಆಪ್ತ ಸಂಬಂಧವು ಶಿಲುಬೆಯ ಮೇಲೆ ಏಸು ಸುರಿಸಿದ ರಕ್ತದ ಮೂಲಕವಾಗಿ ನಮಗೆ ಪುನಃ ಕೊಡಲ್ಪಟ್ಟಿತು. ಪಾಪದ ನಮ್ಮ ಸಾಲವನ್ನು ಏಸು ನಮಗಾಗಿ ಸಲ್ಲಿಸುವುದರಿಂದ ದೇವರು ಇನ್ನು ಮುಂದೆ ನಮ್ಮ ಅಪರಾಧಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ಕ್ರಿಸ್ತನೊಂದಿಗಿನ ನಮ್ಮ ಸಂಬಂಧದ ಮೂಲಕವಾಗಿ ದೇವರು ಪರಲೋಕದ ನಮ್ಮ ತಂದೆಯಾದನು ಮತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತಾ ಮಾತಾಡುವುದೇನೆಂದರೆ ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಎಫೆಸೈ 2:18-19. ಕ್ರಿಸ್ತನಿಗೆ ಸಂಬಂಧಿಸಿದವರು ಭೂಲೋಕದಲ್ಲಿ ದೇವರೊಂದಿಗೆ ಒಂದು ಆಪ್ತ ಸಂಬಂಧವನ್ನು ಆನಂದಿಸಬಹುದು ಮತ್ತು ಪರಲೋಕದಲ್ಲಿ ಒಂದು ನಿತ್ಯವಾದ ಸ್ವಾಸ್ಥ್ಯವನ್ನು ಎದುರು ನೋಡಬಹುದಾಗಿದೆ. ಆದರೆ ಒಬ್ಬರು ಹೀಗೆ ಹೇಳಬಹುದು, ಕ್ರಿಸ್ತನ ಶಿಷ್ಯನು ತಾನು ಹೊಂದಿರುವ ದೇವರೊಂದಿಗಿನ ಈ ಸಂಬಂಧವನ್ನು ಭೂಲೋಕದಲ್ಲಿ ಹೇಗೆ ಆನಂದಿಸುವುದಕ್ಕೆ ಸಾಧ್ಯ? ನಾವು ದೇವರೊಂದಿಗಿನ ನಮ್ಮ ಸಂಬಂಧದಲ್ಲಿ ಹೇಗೆ ಬೆಳೆಯಬಹುದು? ಇದಕ್ಕೆ ಸಂಬಂಧಿಸಿದಂತೆ ದೇವರ ವಾಕ್ಯವು 4 ಜವಾಬ್ದಾರಿಗಳನ್ನು ಅಥವಾ ಶಿಸ್ತುಗಳನ್ನು ತಿಳಿಸುತ್ತದೆ. ಅವು ನಮಗೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತು ದೇವರ ಮಕ್ಕಳಂತೆ ನಮ್ಮ ಸ್ಥಾನದೊಂದಿಗೆ ಅನುಗುಣವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹ ಸಹಾಯ ಮಾಡುತ್ತದೆ. ಆದ್ದರಿಂದ ನಾವು ಎಲ್ಲಾ ಸಂಗತಿಗಳಲ್ಲಿ ಆತನನ್ನು ಮೆಚ್ಚಿಸುವುದಕ್ಕೆ ಮತ್ತು ದೇವರ ನಮ್ಮ ಜ್ಞಾನದಲ್ಲಿ ಹೆಚ್ಚಾಗುವುದಕ್ಕೆ ಶಕ್ತರಾಗುತ್ತೇವೆ. ಮೊದಲನೇದಾಗಿ, ಕ್ರಿಸ್ತನ ಶಿಷ್ಯನ ಮೊದಲನೆಯ ಜವಾಬ್ದಾರಿ ಏನೆಂದರೆ ಅವನು ದೇವರ ವಾಕ್ಯದಲ್ಲಿ ಪೋಷಿಸಲ್ಪಡಬೇಕು. ಪ್ರತಿದಿನ ಅದನ್ನು ಧ್ಯಾನಿಸಬೇಕು ಮತ್ತು ಅದಕ್ಕೆ ವಿಧೇಯನಾಗುವ ಆಶೆಯೊಂದಿಗೆ ಅದನ್ನು ತನ್ನ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳಬೇಕು. ಪರಿಶುದ್ಧ ವಾಕ್ಯಗಳು ದೇವರ ಚಿತ್ತವನ್ನು ಪ್ರಕಟಪಡಿಸುತ್ತವೆ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡುತ್ತಾನೆ. ದೇವರ ವಾಕ್ಯವು ನಮ್ಮ ಆತ್ಮವನ್ನು ಪೋಷಿಸುವ ಮತ್ತು ಬಲಗೊಳಿಸುವ ಆಹಾರವಾಗಿದೆ. ಇದು ಅದ್ಭುತವಾದ ಆಹಾರವಾಗಿದೆ. ದೇವರನ್ನು ನಿಜವಾಗಿಯೂ ಪ್ರೀತಿಸುವವನು ದೇವರ ವಾಕ್ಯ ಓದುವುದನ್ನು ಅಥವಾ ಕೇಳಿಸಿಕೊಳ್ಳುವುದನ್ನು ಮುಂದೂಡುವುದಿಲ್ಲ, ಯಾಕೆಂದರೆ ಅವನು ಆಹಾರಕ್ಕಾಗಿ ಹಸಿವುಗೊಳ್ಳುವಂತೆ ವಾಕ್ಯಕ್ಕಾಗಿಯೂ ಹಸಿವು ಉಳ್ಳವನಾಗಿರುತ್ತಾನೆ. ಪ್ರವಾದಿಯಾದ ಯೋಬನು ಹೀಗೆ ಹೇಳಿದ್ದಾನೆ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ವಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಯೋಬ 23:12. ಎರಡನೆಯ ಜವಾಬ್ದಾರಿ ಏನೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಪ್ರಾರ್ಥಿಸುವುದು. ದೇವರೊಂದಿಗೆ ತಾನು ಹೊಂದಿರುವ ಈ ಸಂಬಂಧದಲ್ಲಿ ಬೆಳೆಯುವುದಕ್ಕೆ ಇಷ್ಟಪಡುವ ಯಾವನಾದರೂ ಆಗಾಗ್ಗೆ ಆತನೊಂದಿಗೆ ಮಾತಾಡುವುದಕ್ಕೆ ಇಚ್ಛೆಯುಳ್ಳವನಾಗಿರಬೇಕು. ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ನೀವು ಮಾತಾಡುವ ಹಾಗೆ ಕ್ರಿಸ್ತನ ಶಿಷ್ಯರಾಗಿ ಪ್ರಾರ್ಥನೆಯು ದೇವರೊಂದಿಗೆ ಮಾತಾಡುವಂತದ್ದಾಗಿದೆ. ನಾವು ಪ್ರಾರ್ಥನೆ ಮಾಡಬೇಕೆಂಬುದಕ್ಕೆ ಯಾವುದೇ ನಿರ್ದಿಷ್ಟವಾದ ಸಮಯವಿಲ್ಲ. ಹಗಲು ಅಥವಾ ರಾತ್ರಿ, ಯಾವುದೇ ಸಮಯದಲ್ಲಾಗಲಿ ನಮ್ಮ ಪರಲೋಕದ ತಂದೆಯೊಂದಿಗೆ ನಾವು ಮಾತಾಡಬಹುದು. ಒಂದು ಕ್ಷಣವೂ ನಮ್ಮ ಮನಸ್ಸು ದೇವರ ಪ್ರಜ್ಞೆಯಲ್ಲಿಲ್ಲದಂತೆ ಇರಬಾರದು. ಆತನು ನಮಗೆ ಏನಾಗಿದ್ದಾನೆ ಮತ್ತು ನಮಗಾಗಿ ಏನು ಮಾಡಿದ್ದಾನೆ ಎನ್ನುವುದಕ್ಕಾಗಿ ನಾವು ಸತತವಾಗಿ ಆತನಿಗೆ ವಂದಿಸುತ್ತಾ ಸ್ತುತಿಸಬೇಕೆಂದು ಆತನು ಇಷ್ಟಪಡುತ್ತಾನೆ. ನಮ್ಮ ಎಲ್ಲಾ ಚಿಂತನೆಗಳ ಕುರಿತು ಆತನಿಗೆ ಹೇಳಿಕೊಳ್ಳುವುದಕ್ಕೆ ಸಹ ಆತನು ನಮ್ಮನ್ನು ಆಹ್ವಾನಿಸುತ್ತಾನೆ. ಪ್ರಾರ್ಥನೆಯು ಶಕ್ತಿಯುಳ್ಳದ್ದು ಎನ್ನುವುದನ್ನು ಕ್ರಿಸ್ತನ ಶಿಷ್ಯರು ತಿಳಿದಿದ್ದಾರೆ. ಕರ್ತನಾದ ಯೇಸು ತಾನೇ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿರುವುದೇನೆಂದರೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಯೋಹಾನ 14:14. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಫಿಲಿಪ್ಪಿ ಫಿಲಿಪ್ಪಿ 4:6. ಮೂರನೆಯ ಜವಾಬ್ದಾರಿ ಏನೆಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಪ್ರೀತಿಸುವವರೊಂದಿಗೆ ಅನ್ಯೋನ್ಯತೆಯಲ್ಲಿರುವುದು. ಹೀಗೆ ಒಂದು ಇದ್ದಿಲು ಇತರ ಇದ್ದಿಲುಗಳೊಂದಿಗೆ ಬೆಂಕಿಯಲ್ಲಿರುವವರೆಗೂ ಕೆಂಡವಾಗಿರುತ್ತದೋ ಹಾಗೆ ಇತರ ವಿಶ್ವಾಸಿಗಳ ಜೊತೆಯಲ್ಲಿನ ನಮ್ಮ ಅನ್ಯೋನ್ಯತೆಯು ಕ್ರಿಸ್ತನೊಂದಿಗೆ ಜೀವಿಸುವುದಕ್ಕೆ ನಮಗೆ ಸಹಾಯಕವಾಗುತ್ತದೆ ಮತ್ತು ಇದೇ ರೀತಿ ಮಾಡುವಂತೆ ಬೇರೆಯವರನ್ನು ಪ್ರೋತ್ಸಾಹಿಸುವುದಕ್ಕೂ ಸಹ ಇದು ಸಹಾಯಕವಾಗುತ್ತದೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಬ್ರಿಯ 10:24-25. ನಾಲ್ಕನೆಯ ಜವಾಬ್ದಾರಿ ಏನೆಂದರೆ ಕ್ರಿಸ್ತನ ಶಿಷ್ಯರು ಆತನ ಸಾಕ್ಷಿಗಳಾಗಿರಬೇಕು. ಏಸು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಏನು ಹೇಳಿದನೆಂಬುದನ್ನು ಕೇಳಿಸಿಕೊಳ್ಳಿರಿ. ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎರಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಹೌದು, ಕ್ರಿಸ್ತನ ಶಿಷ್ಯರು ಆತನನ್ನು ನಂಬುವರೆಲ್ಲರಿಗೆ ಎಂದೆಂದಿಗೂ ದೇವರೊಂದಿಗಿನ ಒಂದು ಅದ್ಭುತವಾದ ಸಂಬಂಧವನ್ನು ಕೊಡುವುದಕ್ಕೆ ಮರಣ ಹೊಂದಿದ ಯೇಸುಕ್ರಿಸ್ತನ ಸುವಾರ್ತೆಯನ್ನು ವಿವರಿಸುತ್ತಾ ನಮ್ಮ ರಕ್ಷಕನ ಕುರಿತಾಗಿ ಇತರರಿಗೆ ಹೇಳಬೇಕು. ಖಂಡಿತವಾಗಿಯೂ ನಮ್ಮ ಸಾಕ್ಷಿಯು ಕೇವಲ ಶಬ್ದಗಳಿಗೆ ಸೀಮಿತವಾಗಿರಬಾರದು, ಆದರೆ ಇದು ಪ್ರೀತಿ ಮತ್ತು ಪರಿಶುದ್ಧತೆಯ ಜೀವಿತದಿಂದ ಜೊತೆಗೂಡಿದ್ದಾಗಿರಬೇಕು. ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಮಾಡಿರುವ ಈ ಬದಲಾವಣೆಯು ಸಂದೇಶವನ್ನು ಬಲಗೊಳಿಸಿ ದೃಢಪಡಿಸುವಂತದ್ದಾಗಿದೆ. ವಾಕ್ಯವು ಹೇಳುವುದೇನೆಂದರೆ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ. 1 ಕೊರಿಂಥ 4:20. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ಯೇಸುಕ್ರಿಸ್ತನೆಂಬ ರಕ್ಷಕನನ್ನು ನೀವು ಸಂಧಿಸಿದ ಒಂದು ದಿನವನ್ನು ಮತ್ತು ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಹೃದಯವನ್ನು ನವೀಕರಿಸಿದ ದಿನವನ್ನು ನೀವು ಜೀವಿತದಲ್ಲಿ ಹೊಂದಿದ್ದೀರೋ? ನಿಮ್ಮ ಜೀವಿತವು ದೇವರ ಪರಿಶುದ್ಧತೆ ಮತ್ತು ಪ್ರೀತಿಯಿಂದ ತುಂಬಿದೆಯೋ? ನಮ್ಮ ಕರ್ತನಾದ ಯೇಸುವಿನ ನಿಜ ಶಿಷ್ಯರಾಗಿದ್ದೀರಾ? ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಪರಿಶುದ್ಧ ವಾಕ್ಯಗಳು ಹೇಳಿರುವುದನ್ನು ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪಾಠ 93, ಪುನರಾವರ್ತನೆ 1, ಆದಾಮ ಪಾಪದ ಸಮಸ್ಯೆ. ದೀರ್ಘಕಾಲದಿಂದ ನಾವು ಪ್ರವಾದಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದೇವೆ. ದೇವರು ತನ್ನ ವಾಕ್ಯವನ್ನು ಬರೆಯುವುದಕ್ಕಾಗಿ 40ಕ್ಕಿಂತಲೂ ಹೆಚ್ಚು ಜನರಿಗೆ ಪ್ರೇರೇಪಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಈ ಪುಸ್ತಕವು ಪಾಪಿಗಳು ದೇವರ ಮುಂದೆ ನೀತಿವಂತರಾಗಿರುವಂತಹ ನೀತಿಯ ಮಾರ್ಗವನ್ನು ಪ್ರಕಟಿಸುವಂತದ್ದಾಗಿದೆ. ದೇವರ ಎಲ್ಲಾ ನಿಜವಾದ ಪ್ರವಾದಿಗಳು ರಕ್ಷಣೆಯ ಮಾರ್ಗಕ್ಕೆ ಸಂಬಂಧಿಸಿದಂತಹ ಒಂದು ಸಂದೇಶವನ್ನು ಮತ್ತು ಒಂದು ಕಲ್ಪನೆಯನ್ನು ಹಂಚಿಕೊಂಡಿದ್ದಾರೆಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಅವರು ಏನು ಬರೆದಿದ್ದಾರೋ ಅದು ಅವರ ಸ್ವಂತ ಮನಸ್ಸಿನಿಂದ ಹರಿದು ಬಂದಿರುವಂತದ್ದಲ್ಲ, ಆದರೆ ಅದು ದೇವರ ಆತ್ಮನಿಂದ ಬಂದಂತದ್ದಾಗಿದೆ. ದೇವರ ಸಹಾಯದೊಂದಿಗೆ ಈ ದಿನ ಮತ್ತು ಮುಂದಿನ 3 ಪ್ರಸಾರಗಳಲ್ಲಿ ನಾವು ಪರಿಶುದ್ಧ ವಾಕ್ಯಗಳಲ್ಲಿ ಅಧ್ಯಯನ ಮಾಡಿದ್ದೆಲ್ಲವನ್ನೂ ಸಂಕ್ಷೇಪಿಸಿ ಪುನರಾವರ್ತಿಸುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಈ ದಿನದ ನಮ್ಮ ಪಾಠವು ಪಾಪದ ಸಮಸ್ಯೆ ಎಂದು ಕರೆಯಲ್ಪಡುತ್ತದೆ. ದೇವರು ತನ್ನ ಪ್ರವಾದಿಯಾದ ಮೋಶೆಯ ಮನಸ್ಸಿನೊಳಗೆ ಇಟ್ಟಂತಹ ತೋರಾ ಎಂಬ ದೇವರ ವಾಕ್ಯದ ಮೊದಲ ಭಾಗವಾಗಿರುವ ದೇವರು ತಾನೇ ಹಾಕಿದಂತಹ ಬುನಾದಿಗೆ ಈಗ ನಾವು ಹಿಂದಿರುಗೋಣ. ಮೊದಲನೆಯ ವಚನವನ್ನು ನೀವು ಜ್ಞಾಪಿಸಿಕೊಳ್ಳಬಹುದಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ವಚನದಲ್ಲಿ ನಾವು ನೋಡುವುದೇನೆಂದರೆ ಪ್ರಾರಂಭದಲ್ಲಿ ಲೋಕವು ದೂತರುಗಳು ಮತ್ತು ಜನರು ಉತ್ಪತ್ತಿಯಾಗುವುದಕ್ಕಿಂತ ಮುಂಚೆ ದೇವರು ಮಾತ್ರ ಅಸ್ತಿತ್ವದಲ್ಲಿದ್ದನು. ದೇವರು ನಿತ್ಯ ಆತ್ಮನಾಗಿರುವ ನಿತ್ಯತ್ವದ ಕರ್ತನಾಗಿದ್ದಾನೆ. ಆತನಿಗೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ. ಆತನು ಪ್ರತಿಯೊಂದನ್ನು ನೋಡುವಂತವನು ಮತ್ತು ಪ್ರತಿಯೊಂದನ್ನು ತಿಳಿದಿರುವಂತವನು ಆಗಿರುವ ಸರ್ವಶಕ್ತನಾಗಿದ್ದಾನೆ. ಮೊದಲನೆಯ ಅಧ್ಯಾಯದಲ್ಲಿ ದೇವರು 6 ದಿವಸಗಳಲ್ಲಿ ಆಕಾಶಗಳನ್ನು, ಭೂಮಿಯನ್ನು, ಸಾಗರಗಳನ್ನು ಮತ್ತು ಅದರಲ್ಲಿರುವುದೆಲ್ಲವನ್ನು ಹೇಗೆ ಸೃಷ್ಟಿಸಿದನೆಂಬುದನ್ನು ನಾವು ಓದುತ್ತೇವೆ. ದೇವರು ತಾನು ಸೃಷ್ಟಿಸುವುದಕ್ಕೆ ಯೋಜನೆ ಹಾಕಿಕೊಂಡಿದ್ದ ಮನುಷ್ಯನಿಗಾಗಿ ಭೂಮಿಯನ್ನು ಸಿದ್ಧಪಡಿಸಿದನು. ಅದಕ್ಕಾಗಿಯೇ 6ನೆಯ ದಿನದಲ್ಲಿ ದೇವರು ಹೇಳಿದ್ದೇನೆಂದರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಸೃಷ್ಟಿ ಮಾಡಿದ ಎಲ್ಲದರಲ್ಲಿ ಮನುಷ್ಯನು ತುಂಬಾ ಪ್ರಾಮುಖ್ಯವುಳ್ಳವನಾಗಿದ್ದನು. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಮನುಷ್ಯರೊಂದಿಗೆ ಒಂದು ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ಹೊಂದುವುದಕ್ಕೆ ದೇವರು ಏರ್ಪಾಟು ಮಾಡಿಕೊಂಡಿದ್ದನು. ಅದಕ್ಕಾಗಿಯೇ ಆತನು ಮನುಷ್ಯನ ಮತ್ತು ಸ್ತ್ರೀಯ ಜೀವಾತ್ಮದಲ್ಲಿ ಒಂದು ಆತ್ಮವನ್ನು ಇರಿಸಿದನು. ಇದರಿಂದ ದೇವರನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ಅವರಿಗೆ ಒಂದು ಹೃದಯವನ್ನು ಕೊಟ್ಟನು. ಇದರಿಂದ ದೇವರನ್ನು ಪ್ರೀತಿಸುವುದಕ್ಕೆ ಅವರಿಗೆ ಸಾಧ್ಯವಾಯಿತು ಮತ್ತು ಒಂದು ಸ್ವತಂತ್ರವಾದ ಚಿತ್ತವನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಇದರಿಂದ ಅವರು ದೇವರಿಗೆ ವಿಧೇಯರಾಗುವುದನ್ನು ಮತ್ತು ಅವಿಧೇಯರಾಗುವುದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಯಿತು. 2ನೇ ಅಧ್ಯಾಯದಲ್ಲಿ ಮೊದಲನೆಯ ಮನುಷ್ಯನಾದ ಆದಾಮನನ್ನು ದೇವರು ಹುಲುಸಾಗಿ ಬೆಳೆದ ತೋಟದಲ್ಲಿಟ್ಟನು. ಅದರಲ್ಲಿ ನೋಡುವುದಕ್ಕೆ ಸುಂದರವಾಗಿಯೂ ತಿನ್ನುವುದಕ್ಕೆ ಉತ್ತಮವಾಗಿಯೂ ಇದ್ದ ಹಣ್ಣುಗಳನ್ನು ಬಿಟ್ಟಿದ್ದ ಮರಗಳು ತುಂಬಿಕೊಂಡಿದ್ದವು. ದೇವರು ಆದಾಮನಿಂದ ತೆಗೆದ ಒಂದು ಪಕ್ಕೆ ಎಲುಬಿನಿಂದ ಒಬ್ಬ ಸ್ತ್ರೀಯನ್ನು ಉಂಟು ಮಾಡಿ ಆಕೆಯನ್ನು ಅವನ ಮುಂದೆ ತಂದು ನಿಲ್ಲಿಸಿದನೆಂಬುದನ್ನು ಸಹ ನಾವು ನೋಡಿದ್ದೇವೆ. ಆದಾಮನು ಅವಳನ್ನು ಹವ್ವಾ ಎಂದು ಕರೆದನು. ದೇವರು ಅವರಿಬ್ಬರನ್ನು ಆಶೀರ್ವದಿಸಿ ಅವರಿಗೆ ಅಗತ್ಯವಿರುವುದನ್ನೆಲ್ಲ ಕೊಟ್ಟನು. ಆದಾಗ್ಯೂ ಅವರಿಂದ ಪಡೆದುಕೊಳ್ಳುವುದಕ್ಕೆ ದೇವರು ಇಷ್ಟಪಟ್ಟಿದ್ದ ಏನೋ ಒಂದು ಇತ್ತು. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ ಈ ಇಬ್ಬರಿಂದ ಯಾವುದನ್ನು ಇಷ್ಟಪಟ್ಟನು? ಅವರು ತನ್ನೊಂದಿಗೆ ಎಂದೆಂದಿಗೂ ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರು ತನ್ನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಚಿತ್ತದಿಂದ ಪ್ರೀತಿಸಬೇಕೆಂಬುದನ್ನು ಆತನು ಇಷ್ಟಪಟ್ಟಿದ್ದನು. ಇದರ ಪರಿಣಾಮವಾಗಿ ಅವರ ಹೃದಯಗಳಲ್ಲಿ ಏನಿದೆ ಎಂಬುದನ್ನು ಪ್ರಕಟಗೊಳಿಸುವುದಕ್ಕಾಗಿ ದೇವರು ಅವರ ಮುಂದೆ ಒಂದು ಪರೀಕ್ಷೆ ಇಟ್ಟಿದ್ದನ್ನು ನಾವು ನೋಡಿದ್ದೇವೆ. ದೇವರು ಆದಾಮನಿಗೆ ಈ ಆಜ್ಞೆಯನ್ನು ಕೊಟ್ಟನು. ನೀವು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ. ಈ ಪ್ರಕಾರ ದೇವರು ಆದಾಮನನ್ನು ಪರೀಕ್ಷೆಗೊಳಪಡಿಸಿ ದೇವರ ನಿಯಮದಿಂದ ದೂರ ಹೋಗುವುದರ ಪರಿಣಾಮವು ದೇವರಿಂದ ಎಂದೆಂದಿಗೂ ಬೇರ್ಪಡುವಂತಹ ಮರಣವಾಗಿದೆ ಎಂಬುದಾಗಿ ಎಚ್ಚರಿಕೆ ಕೊಟ್ಟನು. 3ನೇ ಅಧ್ಯಾಯದಲ್ಲಿ ಒಂದು ದಿನ ಸೈತಾನನು, ಅಂದರೆ ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದ ದೂತನು, ಒಂದು ಯುಕ್ತಿಯುಳ್ಳ ಸರ್ಪದಂತೆ ಆದಾಮ ಹವ್ವರ ಬಳಿಗೆ ಬಂದನು ಎಂಬುದನ್ನು ವಾಕ್ಯವು ವಿವರಿಸುತ್ತದೆ. ಅವನು ಸ್ತ್ರೀಗೆ ಹೀಗೆ ಹೇಳಿದನು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ತಾನು ನಿಷೇಧಿಸಿದ ಮರದ ಹಣ್ಣನ್ನು ತಿಂದರೆ ಏನಾಗುತ್ತದೆಂದು ದೇವರು ಆದಾಮ ಅವರಿಗೆ ಹೇಳಿದ್ದನು. ಆತನು ಅವರಿಗೆ, ನೀವು ಸತ್ತೇ ಹೋಗುವಿರಿ ಎಂದು ಹೇಳಿದನು. ಸೈತಾನನು ಅವರಿಗೆ ಏನು ಹೇಳಿದನು? ನೀವು ಹೇಗೂ ಸಾಯುವುದಿಲ್ಲ ಎಂದು ಹೇಳಿದನು. ಆದಾಮ ಅವರು ನಂಬಿ ಅನುಸರಿಸುವುದಕ್ಕೆ ಯಾರ ಮಾತನ್ನು ಆಯ್ಕೆ ಮಾಡಿಕೊಂಡರು? ಅವರು ದೇವರ ಮಾತನ್ನು ಆಯ್ಕೆ ಮಾಡಿಕೊಂಡರೋ ಅಥವಾ ಸೈತಾನನ ಮಾತನ್ನು. ಅವರು ದೇವರ ವೈರಿಯಾಗಿದ್ದ ಸೈತಾನನ ಮಾತನ್ನು ಆಯ್ಕೆ ಮಾಡಿಕೊಂಡರು. ಅದಾದ ನಂತರ ದೇವರು ಏನು ಮಾಡಿದನು? ಆತನು ಸುಮ್ಮನೆ ಹಿಂದೆ ಕೂತುಕೊಂಡು ಆದಾಮ ಅವರನ್ನು ಗಮನಿಸುತ್ತಿದ್ದನೋ? ಇಲ್ಲ, ಅವರಿಗೆ ತಾನು ಏನು ಮಾಡುತ್ತೇನೆಂದು ಎಚ್ಚರಿಕೆ ಕೊಟ್ಟಿದ್ದನೋ ಅದೇ ರೀತಿಯಾಗಿ ದೇವರು ಮಾಡಿದನು. ಆತನು ಅವರನ್ನು ಕರೆಯಿಸಿ ಅವರಿಗೆ ನ್ಯಾಯ ತೀರ್ಪು ಮಾಡಿ ಅವರನ್ನು ಮತ್ತು ಭೂಮಿಯನ್ನು ಶಪಿಸಿ ಅನಂತರ ಅವರಿಗಾಗಿ ಉಂಟು ಮಾಡಿದ ಸುಂದರವಾದ ತೋಟದ ಹೊರಗೆ ಅವರನ್ನಿಟ್ಟನು. ಆ ದುಃಖದ ದಿನದಂದು ಆದಾಮ ಹವ್ವ ತಮ್ಮ ಆತ್ಮದಲ್ಲಿ ಸತ್ತು ಹೋದರು. ಅವರು ಜೀವದ ಮೂಲವಾಗಿದ್ದ ದೇವರಿಂದ ಬೇರ್ಪಟ್ಟರು. ದೇವರು ಹೇಳಿದಂತೆ ಪಾಪದ ಸಂಬಳವು ನಿತ್ಯವಾದ ಮರಣವಾದದ್ದರಿಂದ ಅವರು ಶಾರೀರಿಕವಾದ ಮರಣವನ್ನು ಮತ್ತು ನಿತ್ಯವಾದ ಶಿಕ್ಷೆಯನ್ನು ನಿರೀಕ್ಷಿಸುವುದು ಮಾತ್ರವೇ ಈಗ ಅವರು ಮಾಡಬೇಕಾದ ಒಂದೇ ಸಂಗತಿಯಾಗಿತ್ತು. ನಿಜವಾಗಿಯೂ ಪಾಪವು ಒಂದು ಭಯಂಕರವಾದ ವಿಪತ್ತಾಗಿದೆ. ಒಂದು ಪಾಪದಿಂದ ಆದಾಮನು ಮತ್ತು ಅವನ ಎಲ್ಲ ಸಂತತಿಯವರು ದೇವರಿಂದ ಬೇರ್ಪಟ್ಟರು. ಪಾಪವು ಹೆಚ್ಚು ಕಡಿಮೆ ಏಡ್ಸ್ ಎಂದು ಕರೆಯಲ್ಪಡುವ ರೋಗದ ರೀತಿಯಿದೆ. ನಿಮಗೆ ಗೊತ್ತಿರುವಂತೆ ಜನರು ತಮ್ಮೊಳಗೆ ಹರಡಿಕೊಳ್ಳುವಂತಹ ಕಾಯಿಲೆಯೇ ಈ ಏಡ್ಸ್. ಇದು ಪ್ರಪಂಚದಾದ್ಯಂತ ಇರುವ ಒಂದು ವಿಪತ್ತಾಗಿದೆ. ಒಂದು ಸಲ ಏಡ್ಸ್ನ ವೈರಾಣು ಒಬ್ಬ ವ್ಯಕ್ತಿಯ ದೇಹದೊಳಗೆ ಹೋದರೆ ಅದು ಎಂದಿಗೂ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಏಡ್ಸ್ ಕಾಯಿಲೆಯನ್ನು ಹೊಂದಿರುವವನು ಅದನ್ನು ತಮ್ಮ ಮಕ್ಕಳಿಗೆ ಹರಡಬಹುದು. ಏಡ್ಸ್ ಒಂದು ಕೊಲೆಗಾರನಾಗಿದ್ದು ಇದನ್ನು ಹೊಂದಿದವರೆಲ್ಲರೂ ನಾಶವಾಗುತ್ತಾರೆ. ಪಾಪವೂ ಇದರಂತೆಯೇ. ಪಾಪ ಪ್ರತಿಯೊಂದು ಕಡೆ ಇದೆ, ಪ್ರತಿಯೊಬ್ಬರಲ್ಲಿದೆ ಮತ್ತು ಎಂದೆಂದಿಗೂ ಜನರು ನಾಶವಾಗುವುದಕ್ಕೆ ಕಾರಣವಾಗಿದೆ. ಆದರೆ ದೇವರಿಗೆ ಸ್ತೋತ್ರ, ಪಾಪದ ರೋಗ ಮತ್ತು ಏಡ್ಸ್ನ ರೋಗದ ನಡುವೆ ಒಂದು ವ್ಯತ್ಯಾಸವಿದೆ. ಏಡ್ಸ್ ರೋಗವನ್ನು ಗುಣಪಡಿಸುವುದಕ್ಕೆ ಇನ್ನು ಯಾವ ಔಷಧವಿಲ್ಲ. ಆದರೆ ಪಾಪದಿಂದ ಸೋಂಕಿಗೊಳಗಾಗಿರುವ ಜನರಿಗಾಗಿ ಒಂದು ಗುಣಪಡಿಸುವಿಕೆಯಿದೆ. ದೇವರು ತಾನೇ ಒಂದು ಪರಿಹಾರವನ್ನು ಒದಗಿಸಿದ್ದಾನೆ. ಅದನ್ನು ನಾವು ಉಪಯೋಗಿಸಿದರೆ ಅದು ಪಾಪದಿಂದ ನಮ್ಮನ್ನು ಎಂದೆಂದಿಗೂ ಶುದ್ಧಪಡಿಸುತ್ತದೆ. ಆದಾಮ ಹವ್ವ ಪಾಪ ಮಾಡಿದ ದಿನದಂದು ದೇವರು ಕೊಟ್ಟಂತಹ ಅದ್ಭುತವಾದ ವಾಗ್ದಾನವು ನಿಮಗೆ ಜ್ಞಾಪಕವಿದೆಯಾ? ಹೌದು, ಪಾಪವು ಲೋಕದೊಳಕ್ಕೆ ಪ್ರವೇಶಿಸಿದ ಅದೇ ದಿನದಂದು ದೇವರು ಒಂದು ವಾಗ್ದಾನವನ್ನು ಮಾಡಿದನು. ಅದೇನೆಂದರೆ ಪಾಪ ಮತ್ತು ಸೈತಾನನ ನಾಶಕರವಾದ ಬಲದಿಂದ ಆದಾಮನ ಸಂತತಿಯವರನ್ನು ವಿಮೋಚಿಸುವ ಒಬ್ಬ ಪರಿಶುದ್ಧ ವಿಮೋಚಕನನ್ನು ಭೂಲೋಕಕ್ಕೆ ಕಳುಹಿಸುತ್ತೇನೆಂಬುದು. ಈ ವಿಮೋಚಕನು ಸರಿಸಾಟಿ ಇಲ್ಲದೆ ಒಬ್ಬ ಕನ್ಯೆಯಲ್ಲಿ ಜನಿಸುತ್ತಾನೆಂದು ದೇವರು ಪ್ರಕಟಿಸಿರುವುದನ್ನು ನಾವು ಓದುತ್ತೇವೆ. ಯಾಕೆಂದರೆ ಪಾಪದಿಂದ ಸೋಂಕಿಗೊಳಗಾಗಿರುವ ಆದಾಮನ ಸಂತಾನದವರಿಂದ ಪಾಪಿಗಳ ರಕ್ಷಕನು ಬರುವುದಕ್ಕೆ ಸಾಧ್ಯವಿಲ್ಲ. ಆತನು ಪರಿಶುದ್ಧವಾದ ಮತ್ತು ಪವಿತ್ರ ದೇವರ ಆತ್ಮನಿಂದ ಬರಬೇಕು. ಹಾಗಾಗಿ ಸುವಾರ್ತೆಯಲ್ಲಿ ನೋಡುವುದೇನೆಂದರೆ ರಕ್ಷಕನನ್ನು ಕಳುಹಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ ಸಾವಿರಾರು ವರ್ಷಗಳ ನಂತರ ದೇವರು ನೇಮಕ ಮಾಡಿದ ಸಮಯ ಬಂದಾಗ ಒಬ್ಬ ಸಂಪೂರ್ಣ ನೀತಿವಂತ ಮನುಷ್ಯನು ಲೋಕದೊಳಕ್ಕೆ ಹುಟ್ಟಿಬಂದನು. ಆತನಿಗೆ ಭೂಲೋಕದ ತಂದೆಯಿಲ್ಲ. ಆತನು ಒಬ್ಬ ಕನ್ಯೆಯಲ್ಲಿ ಜನಿಸಿದನು. ಆತನ ಹೆಸರು ದೇವರು ರಕ್ಷಿಸುತ್ತಾನೆ ಎಂಬ ಅರ್ಥವಿರುವ ಏಸು ಎಂಬುದು. ಹೌದು, ಆದಾಮ ಹವ್ವ ಪಾಪ ಮಾಡಿದ ದಿನದಂದು ದೇವರು ವಾಗ್ದಾನ ಮಾಡಿದ ಪವಿತ್ರ ವಿಮೋಚಕನೇ ಏಸುಕ್ರಿಸ್ತನು. ಒಬ್ಬನೇ ರಕ್ಷಕನಾದವನು ಈತನೇ. ಪಾಪವು ಲೋಕದೊಳಕ್ಕೆ ಪ್ರವೇಶಿಸಿದ ದಿನದಂದು ಏನು ಸಂಭವಿಸಿತೆಂಬುದರ ಪುನರಾವರ್ತನೆಗೆ ಈಗ ನಾವು ಹಿಂದಿರುಗೋಣ. ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ನಂತರ ಆದಾಮ ಹವ್ವ ಏನು ಮಾಡಿದರೆಂಬುದನ್ನು ನೀವು ನೆನಪು ಮಾಡಿಕೊಳ್ಳಲು ಸಾಧ್ಯವೋ? ಅವರಿಬ್ಬರು ಅಂಜೂರದ ಎಲೆಗಳನ್ನು ಹೊಲೆದು ತಮ್ಮ ಮಾನವನ್ನು ಮುಚ್ಚಿಕೊಳ್ಳುವ ಪ್ರಯತ್ನದಲ್ಲಿ ಅದನ್ನು ತಮ್ಮ ಸೊಂಟದ ಸುತ್ತಲೂ ಉಟ್ಟುಕೊಂಡರು. ಯಾಕೆಂದರೆ ಅವರು ಪಾಪ ಮಾಡುವುದಕ್ಕಿಂತ ಮೊದಲು ಬೆತ್ತಲೆಯಾಗಿದ್ದರೂ ಅವರು ನಾಚಿಕೊಂಡಿರಲಿಲ್ಲ. ಅವರು ತಾವೇ ಮಾಡಿಕೊಂಡ ಬಟ್ಟೆಗಳನ್ನು ದೇವರು ಒಪ್ಪಿಕೊಂಡನೋ? ಇಲ್ಲ. ಆ ಬಟ್ಟೆಗಳನ್ನು ದೇವರು ಯಾಕೆ ಒಪ್ಪಿಕೊಳ್ಳಲಿಲ್ಲ? ದೇವರ ಮುಂದೆ ತನ್ನ ಪಾಪದ ಅವಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಏನೂ ಇಲ್ಲ ಎನ್ನುವುದನ್ನು ಅವರಿಗೆ ಕಲಿಸುವುದಕ್ಕೆ ದೇವರು ಬಯಸಿದನು. ಏನೇ ಆದರೂ ದೇವರು ಆದಾಮ ಅವರಿಗಾಗಿ ಏನೋ ಒಂದನ್ನು ಮಾಡಿದನು. ದೇವರು ಹೇಗೆ ಕೆಲವು ಮುಗ್ಧ ಪ್ರಾಣಿಗಳನ್ನು ಆರಿಸಿಕೊಂಡು ಅವುಗಳನ್ನು ವಧಿಸಿ ಅವುಗಳ ಚರ್ಮವನ್ನು ತೆಗೆದು ಆದಾಮ ಅವರಿಗೆ ಬಟ್ಟೆಗಳನ್ನು ಮಾಡಿ ಅವರಿಗೆ ತೊಡಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಈ ರೀತಿಯಲ್ಲಿ ಪಾಪದ ಸಂಬಳ ಮರಣ ಎಂಬುದನ್ನು ದೇವರು ಆದಾಮ ಅವರಿಗೆ ಕಲಿಸಿದನು. ದೇವರು ಪ್ರಾಣಿಗಳನ್ನು ಮಾತ್ರ ಯಜ್ಞ ಮಾಡಲಿಲ್ಲ, ಆದರೆ ದೇವರು ವಿಮೋಚಕನನ್ನು ಕಳುಹಿಸುವ ಸಹಾಯದವರಿಗೆ ಪಾಪವನ್ನು ಮುಚ್ಚುವುದಕ್ಕೆ ಒಂದು ಯಜ್ಞದಂತೆ ನಿಷ್ಕಳಂಕವಾದ ಪ್ರಾಣಿಗಳನ್ನು ಯಜ್ಞ ಮಾಡುವಂತೆ ಸಹ ಆತನು ಆದಾಮ ಮತ್ತು ಅವನ ಸಂತಾನದವರಿಗೆ ಆಜ್ಞಾಪಿಸಿದನು. ಈ ಪ್ರಕಾರ ದೇವರು ಅವರಿಗೆ ನಿಷ್ಕಳಂಕವಾದ ಯಜ್ಞದ ರೀತಿಯೇ ರಕ್ಷಣೆಗಾಗಿ ಇರುವ ಒಂದೇ ಮಾರ್ಗ ಎನ್ನುವುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟನು. ಪಾಪವನ್ನು ಮುಚ್ಚುವಂತಹ ಯಜ್ಞದ ಹಾಗೆ ಒಬ್ಬನು ನಿಷ್ಕಳಂಕವಾದ ಪ್ರಾಣಿಗಳನ್ನು ಆರಿಸಿಕೊಂಡು ಅವುಗಳನ್ನು ವಧಿಸಬೇಕೆನ್ನುವ ದೇವರ ಆಜ್ಞಾನಿರ್ಣಯವೇ ನೀತಿಯ ಮಾರ್ಗವಾಗಿದೆ. ಆದಾಮನ ಸಂತತಿಯವರಿಗಾಗಿ ಪಾಪದ ಸಾಲವನ್ನು ತೀರಿಸುವುದಕ್ಕಾಗಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಬರಲಿರುವ ಪರಿಶುದ್ಧ ವಿಮೋಚಕನನ್ನು ಈ ಯಜ್ಞಗಳು ನಿದರ್ಶಿಸುತ್ತವೆ. ಹೀಗೆ ಪಾಪವನ್ನು ತೆಗೆದುಹಾಕುವುದಕ್ಕೆ ಸಂಪೂರ್ಣವಾದ ಯಜ್ಞದ ಹಾಗೆ ಸಾಯುವುದಕ್ಕಿದ್ದ ಮೆಸ್ಸಿಯನಾದ ಏಸುವಿನ ಒಂದು ಛಾಯೆಯನ್ನು ಆ ಪ್ರಾಣಿಯ ಯಜ್ಞಗಳಿಂದ ದೇವರು ಪಾಪಿಗಳ ಮುಂದಿಟ್ಟನು. ಈ ರೀತಿಯಲ್ಲಿ ಆತನು ನೀತಿವಂತನೆಂಬುದಾಗಿ ದೇವರು ಪ್ರದರ್ಶಿಸಿದನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪಿಯಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೋಮಾ 3:26. ಈ ಅಧ್ಯಾಯದಲ್ಲಿ ಮುಂದೆ ಬರುವ ಆದಾಮನ ಪಾಪದ ಕತೆ ಮತ್ತು ದೇವರು ವಿಮೋಚಕನನ್ನು ಕಳುಹಿಸುವ ಅದ್ಭುತವಾದ ವಾಗ್ದಾನ ಹಾಗೂ ಆದಾಮನ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲರ ಕುರಿತು ಓದುತ್ತೇವೆ. ದೇವರು ಆಜ್ಞಾಪಿಸಿದಂತೆ ಹೇಬೇಲನು ನಿಷ್ಕಳಂಕವಾದ ಒಂದು ಕುರಿಯನ್ನು ವಧಿಸಿ ಪಾಪವನ್ನು ಮುಚ್ಚುವಂತಹ ಒಂದು ಯಜ್ಞದ ಹಾಗೆ ದೇವರಿಗೆ ಸಮರ್ಪಿಸಿದನ್ನು ನಾವು ನೋಡುತ್ತೇವೆ. ಕಾಯಿನನು ಶಾಪಗ್ರಸ್ತ ಭೂಮಿಯಲ್ಲಿ ತಾನು ಬೆಳೆದದ್ದನ್ನು ದೇವರಿಗೆ ಸಮರ್ಪಿಸಿ ತನ್ನ ಸ್ವಂತ ಪರಿಶ್ರಮದಿಂದ ದೇವರನ್ನು ತಲುಪುವುದಕ್ಕೆ ಪ್ರಯತ್ನಿಸುತ್ತಾನೆ. ಹಾಗಾಗಿ ವಾಕ್ಯ ಹೀಗೆ ಹೇಳುತ್ತದೆ, ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದಿಕಾಂಡ 4:5. ದೇವರು ಕಾಯಿನನ ಕಾಣಿಕೆಯನ್ನು ಯಾಕೆ ಮೆಚ್ಚಲಿಲ್ಲ? ನಾವು ನೋಡಿದ ಹಾಗೆ ದೇವರ ನಿರ್ಣಯವಾಗಿರುವಂತಹ ನೀತಿವಂತಿಕೆಯ ಮಾರ್ಗವು ಹೇಳುವುದೇನೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದು. ಹೀಗಿದ್ದರೂ ಕಾಯಿನನು ದೇವರು ನೇಮಿಸಿದಂತಹ ಯಜ್ಞದ ರೀತಿಯನ್ನು ತಾತ್ಸಾರ ಮಾಡಿದನು. ಕಾಯಿನನು ದೇವರನ್ನು ನಂಬುವವನಂತೆ ನಟಿಸಿದನು, ಆದರೆ ಅವನ ಕೃತ್ಯಗಳು ಇದನ್ನು ಅಲ್ಲಗಳೆದವು. ಆದುದರಿಂದ ಅವನು ದೇವರಿಗೆ ಅಗತ್ಯವಾಗಿರುವ ರಕ್ತದ ಯಜ್ಞವನ್ನು ಸಮರ್ಪಿಸಲಿಲ್ಲ. ಅದಕ್ಕಾಗಿಯೇ ದೇವರು ಕಾಯಿನನನ್ನು ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಏನೇ ಆದರೂ ದೇವರು ಹೇಬೇಲನ ಯಜ್ಞವನ್ನು ಮೆಚ್ಚುಗೆಯಿಂದ ನೋಡಿದನು ಮತ್ತು ಅವನ ಎಲ್ಲ ಪಾಪಗಳನ್ನು ಕ್ಷಮಿಸಿದನು, ಯಾಕೆಂದರೆ ಹೇಬೇಲನು ದೇವರ ಮಾತನ್ನು ನಂಬಿ ಆತನಿಗೆ ಕುರಿಯ ರಕ್ತವನ್ನು ತಂದಿದನು. ಪಾಪಗಳಿಗಾಗಿ ಕ್ರಯ ಕೊಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದ ಮೆಸ್ಸಿಯನಾದ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ದೇವರು ನೀತಿವಂತರೆಂಬುದಾಗಿ ತೀರ್ಪು ಮಾಡುವುದರಿಂದ ಅಂಥವರಿಗೆ ಹೇಬೇಲನು ನಿದರ್ಶನವಾಗಿದ್ದಾನೆ. ಪರಲೋಕದಿಂದ ದೇವರು ಕಳಿಸಿದ ವಿಮೋಚಕನ ಯಜ್ಞವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿ ತಮ್ಮ ಸ್ವಂತ ಶ್ರಮದಿಂದ ದೇವರ ಮುಂದೆ ನೀತಿವಂತರಾಗುವುದಕ್ಕೆ ಪ್ರಯತ್ನಿಸುವವರಿಗೆ ಕಾಯಿನನು ನಿದರ್ಶನವಾಗಿದ್ದಾನೆ. ಈ ದಿನದವರೆಗೆ ಕೇವಲ ಈ ಎರಡು ರೀತಿಗಳು ಮಾತ್ರ ಇರುವುದು ಯಾವುದೆಂದರೆ ಹೇಬೇಲನ ರೀತಿ ಮತ್ತು ಕಾಯಿನನ ರೀತಿ. ನೀವು ಯಾವ ರೀತಿಯನ್ನು ಅನುಸರಿಸುತ್ತಿದ್ದೀರಿ? ಹೇಬೇಲನ ರೀತಿಯನ್ನು ಅಂದರೆ ದೇವರು ಕಳುಹಿಸಿದ ಪರಿಶುದ್ಧ ವಿಮೋಚಕನ ಯಜ್ಞದ ಮೇಲೆ ಕಂಡುಬರುವಂತಹ ನೀತಿವಂತಿಕೆಯ ಮಾರ್ಗವನ್ನು ನೀವು ಒಪ್ಪಿಕೊಂಡಿದ್ದೀರೋ? ಅಥವಾ ಧರ್ಮದ ಅವಶ್ಯಕತೆಗಳು ಮತ್ತು ಮನುಷ್ಯನ ಕೆಲಸಗಳ ಮೇಲೆ ಆಧಾರಗೊಂಡಿರುವಂತಹ ಅನೀತಿವಂತಿಕೆಯ ಮಾರ್ಗವಾಗಿರುವ ಕಾಯಿನನ ರೀತಿಯಲ್ಲಿಯೇ ನೀವು ಇನ್ನೂ ಹೋಗುತ್ತಿದ್ದೀರೋ? ಜೊತೆ ಕೇಳುಗರೆ, ದೇವರು ನೀತಿವಂತನು ಮತ್ತು ಪಾಪವನ್ನು ಸಹಿಸಿಕೊಳ್ಳದವನು ಎಂಬುದನ್ನು ದಯವಿಟ್ಟು ತಿಳಿದುಕೊಳ್ಳಿರಿ. ದೇವರು ಆದಾಮ ಮತ್ತು ಹವ್ವರಿಗೆ, ಕಾಯಿನ ಮತ್ತು ಹೇಬೇಲರಿಗೆ ಮತ್ತು ಅವರ ಎಲ್ಲ ಸಂತತಿಯವರಿಗೆ, ನೀವು ಪಾಪ ಮಾಡಿದ್ದೀರೆಂದು ನನಗೆ ಗೊತ್ತು, ಆದರೆ ಅದು ಸರಿ, ಇದು ಒಂದು ದೊಡ್ಡ ವ್ಯವಹಾರವಲ್ಲ. ನೀವು ಯಾವಾಗಲೂ ಪಾಪ ಮಾಡುವುದನ್ನು ನಾನು ಸುಮ್ಮನೆ ಮರೆತು ಬಿಡುತ್ತೇನೆ ಎಂದು ಹೇಳಲಿಲ್ಲ. ದೇವರು ಆ ರೀತಿಯಲ್ಲಿ ಪಾಪವನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಗುತ್ತದೋ? ಎಂದಿಗೂ ಇಲ್ಲ. ಒಂದು ವೇಳೆ ದೇವರು ಹಾಗೆ ಮಾಡಿದರೆ ಪಾಪಿಗಳು ಹೇಗೆ ಆತನ ಪರಿಶುದ್ಧತೆಯನ್ನು ಗುರುತಿಸುತ್ತಾರೆ? ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿ ಮತ್ತು ಪಾಪವನ್ನು ಶಿಕ್ಷಿಸುವವನು. ಪಾಪದ ಸಂಬಳವು ಮರಣ. ಅದಕ್ಕಾಗಿ ಪರಿಶುದ್ಧ ವಿಮೋಚಕನು ನಮ್ಮ ಪಾಪಗಳಿಗಾಗಿ ಸತ್ತನು. ಆತನು ಶಿಲುಬೆಯ ಮೇಲೆ ಸತ್ತಾಗ ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ದಂಡವನ್ನು ಕೊಟ್ಟನು. ದೇವರು ವಿಧಿಸಿರುವ ನೀತಿವಂತಿಕೆಯ ಮಾರ್ಗದ ಕುರಿತಾಗಿ ಸುವಾರ್ತೆಯಲ್ಲಿ ಬರೆದಿರುವುದನ್ನು ಕೇಳಿರಿ. ವಾಕ್ಯ ಹೀಗೆ ಹೇಳುತ್ತದೆ: ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ರೋಮ 5:12. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾನವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವರಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೋಮ 3:26-26. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ರೋಮ 6:23. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಪಾಠದಲ್ಲಿ ದೇವರ ಚಿತ್ತವಾದರೆ ಪ್ರವಾದಿಗಳ ಸಂದೇಶದ ಪುನರಾವರ್ತನೆಯನ್ನು ಮುಂದುವರಿಸುತ್ತೇವೆ ಮತ್ತು ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ತನ್ನ ಅದ್ಭುತವಾದ ಯೋಜನೆಯಲ್ಲಿ ಭಾಗವಾಗಿರುವುದಕ್ಕೆ ದೇವರು ಹೇಗೆ ಅಬ್ರಹಾಮನನ್ನು ಕರೆದನೆಂಬುದನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿಮ್ಮ ಜೀವಿತವನ್ನು ಬದಲಾಯಿಸುವಂತಹ ದೇವರ ವಾಕ್ಯದ ಈ ಹೇಳಿಕೆಯನ್ನು ನೀವು ಧ್ಯಾನ ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.